ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಲ್ಡಿ ವಿಶ್ವವಿದ್ಯಾಲಯದ ಡಾ ಬಿಎಂ ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
ಬಿಎಲ್ಡಿ ಆಸ್ಪತ್ರೆ ಸಾವಿರ ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ ಎಂಆರ್ಐ ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ ಬಿಎಂ ಪಾಟೀಲ್ ಅವರ ಬಿಎಲ್ಡಿಇ ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
ಬಿಎಲ್ಡಿಇ ಆಸ್ಪತ್ರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಯಶಸ್ವಿನಿ, ವಾಜಪೇಯಿ ಆರೋಗ್ಯಶ್ರೀ, ಆರೋಗ್ಯ ಭಾಗ್ಯ, ತಾಯಿ ಭಾಗ್ಯ, ಬಾಲಸಂಜೀವಿನಿ, ಇಎಸ್ಐಸಿ, ಇಸಿಎಚ್ಎಸ್ ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಬಿಎಲ್ಡಿಇ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಎಂ ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ ಸೋಲಾಪುರ ರಸ್ತೆ ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352.
ಬಿಎಲ್ಡಿ ಡಾಕ್ಟರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಸ್ವಾಗತ. ಇಂದಿನ ವಿಷಯ ಲೆಪ್ರೋಸಿ, ಕುಷ್ಠರೋಗ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅಜಿತ್ ದನಕೊಂಡ್. ಸರ್ ನಮಸ್ಕಾರ.
ನಮಸ್ಕಾರ ಎಲ್ಲ ಕೇಳುಗರಿಗೆ.
ಸರ್, ಇವತ್ತು ಕುಷ್ಠರೋಗ ಅಂತ ವಿಷಯ ಇದೆ.
ಹೌದು,
ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಏನ್ ಹೇಳಿಕ್ಕೆ ಬಯಸ್ತೀರಾ?
ಕುಷ್ಠರೋಗದ ಬಗ್ಗೆ ಸ್ವಲ್ಪ ಶಬ್ದದಲ್ಲಿ ಹೇಳಬೇಕಂದ್ರೆ ಇದು ಒಂದು ಇನ್ಫೆಕ್ಷನ್, ಬ್ಯಾಕ್ಟೀರಿಯಾಲಿಂದ ಆಗುವ ಇನ್ಫೆಕ್ಷನ್. ಇದನ್ನ ನಾವು ಮೊದಲನೇ ಹಂತದಲ್ಲೇ ಅದನ್ನು ಸರಿಯಾಗಿ ತೋರಿಸಿ ಚರ್ಮರೋಗ ತಜ್ಞರಿಗೆ ಅದರ ಸಲಹೆ ಪಡೆದರೆ ಪೂರ್ಣವಾಗಿ ಗುಣಮುಖವಾದ ರೋಗವಿದೆ.
ಡಾಕ್ಟರ್, ಈಗ ಕುಷ್ಠರೋಗ ಯಾವ ತರದ ರೋಗ ಅದು?
ನಾನು ಆಗ್ಲೇ ಹೇಳಿದ ಪ್ರಕಾರ ಕುಷ್ಠರೋಗ ಒಂದು ಇನ್ಫೆಕ್ಷನ್, ಕಣ್ಣಿಗೆ ಕಾಣಲಾದಂತ ಕ್ರಿಮಿ ಇರುತ್ತದೆ. ನಾವು ಬ್ಯಾಕ್ಟೀರಿಯಾ ಅಂತ ಹೇಳಿ ವಿಜ್ಞಾನದಲ್ಲಿ ಓದಿರ್ತೀವಿ. ಇದು ಕೂಡ ಒಂದು ಬ್ಯಾಕ್ಟೀರಿಯಾ, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ ಅಂತ ಹೇಳಿ ಅದರ ಹೆಸರು. ಅದರಿಂದ ಆಗುವ ರೋಗ ಇದು ಪ್ರಮುಖವಾಗಿ ಚರ್ಮ ಮತ್ತು ನರಗಳಿಗೆ ರೋಗವನ್ನು ಉಂಟು ಮಾಡುತ್ತೆ.
ಈ ರೋಗ ಯಾವ ತರ ಉತ್ಪತ್ತಿ ಆಗುತ್ತೆ, ಮನುಷ್ಯರಲ್ಲಿ ಹೇಗೆ ಕಾಣುತ್ತೆ?
ಇದು ಸಾಮಾನ್ಯವಾಗಿ ಬಿಳಿ ಮಚ್ಚೆಗಳಿರ್ತವೆ ಮೈ ಮೇಲೆ, ನಸು ಬಿಳಿ ಇರ್ತವೆ, ಪೂರ್ಣವಾಗಿ ಬಿಳಿನೂ ಇರೋದಿಲ್ಲ, ಅವು ನಸು ಬಿಳಿಯಾಗಿ ಸಾಮಾನ್ಯವಾಗಿ ಕಂಡು ಬರ್ತವೆ. ಆಮೇಲೆ ಅದನ್ನ ಬಿಟ್ಟು ಮತ್ತೆ ಬೇರೆ ತರನು ಗಂಟುಗಳ ತರನು ಕಾಣಬಹುದು. ಇದು
ರೋಗ ಅಂತ ಹೇಳಿದ್ರೆ ಡಾಕ್ಟರೇ, ಈಗ ಇದು ವಂಶ ಪಾರಂಪರಿಕವಾಗಿ ಬರ್ತದೆ ಅಥವಾ ಹೇಗೆ ಬರುತ್ತದೆ?
ಈ ರೋಗ ವಂಶ ಪಾರಂಪರಿಕವಾಗಿ ಬರೋದಿಲ್ಲ. ಇದು ಒಂದು ಇನ್ಫೆಕ್ಷನ್ ಆಗಿರೋದ್ರಿಂದ ಬ್ಯಾಕ್ಟೀರಿಯಾ ಒಬ್ಬರಿಂದ ಒಬ್ಬರಿಗೆ ಹರಡಬೇಕು, ಹಾಗಾದ್ರೆ ಮಾತ್ರ ಇದು ಬರುತ್ತದೆ. ಆದರೆ ಬ್ಯಾಕ್ಟೀರಿಯಾ ಹರಡೋದಿಕ್ಕೆ ಬೇರೆ ಬೇರೆ ತರ ವಿಧಗಳಿರ್ತವೆ. ಕುಷ್ಠರೋಗದಲ್ಲಿ ಬ್ಯಾಕ್ಟೀರಿಯಾ ಪ್ರಮುಖವಾಗಿ ಯಾರೊಬ್ರು ಪೇಷಂಟ್ ಇರ್ತಾರಲ್ಲ ಕುಷ್ಠರೋಗದವರು, ಅವರ ಮೂಗಿನ ಸೆಕ್ರೀಷನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ಇರ್ತದೆ ಅದು. ಆ ರೋಗಿಯು ಸೀನಿದಾಗ, ಕೆಮ್ಮಿದಾಗ ಅವು ಹೊರಗಡೆ ಬರ್ತವೆ ಕ್ರಿಮಿಗಳು ನಮ್ಮ ಸುತ್ತಮುತ್ತಲಿನಲ್ಲಿ. ಅದನ್ನ ಆ ಗಾಳಿಯನ್ನು ಸೇವಿಸಿದಾಗ ಇನ್ನೊಬ್ಬರಿಗೆ ಅದರಿಂದ ಬರಬಹುದು, ಅದು ಆ ತರ ಇದೆ. ಬಟ್ ಒಂದು ಮುಖ್ಯವಾದ ಅಂಶ ಅಂದ್ರೆ 90-95% ಜನರಿಗೆ ಇದರಿಂದ ಏನೂ ಆಗೋದಿಲ್ಲ, ನಮ್ಮ ಮೈಯಲ್ಲಿ ಅದನ್ನ ತಡೆ ಹಿಡಿಯುವ ಶಕ್ತಿ ಇರ್ತದೆ.
ಈಗ ಕುಷ್ಠರೋಗ ಅಂತ ಹೇಳಿದ್ರೆ ಡಾಕ್ಟರ್, ಇದನ್ನ ಈಗ ಮನುಷ್ಯನಲ್ಲಿ ಬಂದಾಗ ಯಾವ ರೀತಿಯ ಲಕ್ಷಣಗಳು ಕಂಡು ಬರ್ತದೆ?
ಲಕ್ಷಣಗಳು ಅಂತಂದ್ರೆ ಅದನ್ನ ಪ್ರಮುಖವಾಗಿ ನಾವು ಚರ್ಮದಲ್ಲಿ ನೋಡಬಹುದು, ಮತ್ತೆ ನರಗಳಿಗೆ ಆಗುವ ಪರಿಣಾಮಗಳಿಂದ ಕಾಣಬಹುದು. ಚರ್ಮದಲ್ಲಿ ಅಂದ್ರೆ ನಸು ಬಿಳುಪಿನ ಮಚ್ಚೆಗಳಿರ್ತವೆ, ಅವು ಚಿಕ್ಕದಿರಬಹುದು, ದೊಡ್ಡದಿರಬಹುದು. ಅವು ಕೂಡ ಆ ರೋಗಿಯಲ್ಲಿ ಎಷ್ಟು ಪ್ರಮಾಣದ ಬ್ಯಾಕ್ಟೀರಿಯಾ ಇದಾವೆ ಅದ್ರ ಮೇಲೆ ಅವು ಬೇರೆ ಬೇರೆ ತರ ಆಗಿ ಕಂಡು ಬರ್ತವೆ. ಈಗ ರೋಗಿಯ ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿದ್ದರೆ ಅವ್ರ ಮೈಯಲ್ಲಿ ಕಡಿಮೆ ಬ್ಯಾಕ್ಟೀರಿಯಾ ಇರ್ತವೆ. ಅದೇ ತರ ರೋಗಿಯ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತುಂಬಾ ಜಾಸ್ತಿ ಇರಬಹುದು. ಬ್ಯಾಕ್ಟೀರಿಯಾ ಕಡಿಮೆ ಇದ್ದಾಗ ನಾವು ಅದನ್ನ ಪಾಸಿಬೆಸಿಲರಿ ಟೈಪ್ ಅಂತ ಹೇಳ್ತೀವಿ. ಪಾಸಿ ಅಂದ್ರೆ ಕಡಿಮೆ ಬ್ಯಾಕ್ಟೀರಿಯಾ.
ಈಗ ಈ ರೋಗ ಬರೋದಕ್ಕೆ ಯಾವ್ದೇ ಅಂತ ವ್ಯಕ್ತಿಗೆ ಸಂಬಂಧ ಬರಲ್ಲ ಅಥವಾ ಏಜ್ ಡಿಫ್ರೆನ್ಸ್ ಆತರ ಏನು?
ಈ ರೋಗವು ಯಾವುದೇ ವಯಸ್ಸಿನ ರೋಗಿಗೂ ಬರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರಿಗೂ ತನಕನೂ ಬರಬಹುದು, ಮಹಿಳೆಯರಿಗೂ ಬರಬಹುದು, ಪುರುಷರಿಗೂ ಬರಬಹುದು.
ಇದರ ಕುಷ್ಠರೋಗದಲ್ಲಿ ಮತ್ತೆ ಬೇರೆ ಬೇರೆ ವಿಧಾನಗಳು
ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ನಾವು ಸಂಖ್ಯೆ ಬ್ಯಾಕ್ಟೀರಿಯಾದ ಸಂಖ್ಯೆ ಮೇಲೆ ನಾವು ಅದನ್ನ ವಿಭಜನೆ ಮಾಡ್ತೀವಿ. ಪಾಸಿಬೆಸಿಲರಿ ಒಂದು, ಮಲ್ಟಿಬೆಸಿಲರಿ ಒಂದು. ಪಾಸಿಬೆಸಿಲರಿ ಅಂದ್ರೆ ಸಾಮಾನ್ಯವಾಗಿ ಅವ್ರ ಮೈಯಲ್ಲಿ 6 ಕಡಿಮೆ ಮಚ್ಚೆಗಳಿರ್ತವೆ, ಆಮೇಲೆ ಒಂದು ನರದ್ದು ಇನ್ಫೆಕ್ಷನ್ ಆಗಿರುತ್ತದೆ. ಆರಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ ಮಲ್ಟಿಬ್ಯಾಸಿಲರಿ ಅಂತೀವಿ. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ನರಗಳ ರೋಗ ಆದ್ರೆ ಅದನ್ನ ನಾವು ಮಲ್ಟಿಬ್ಯಾಸಿಲರಿ ಅಂತೀವಿ. ಆಮೇಲೆ ಇನ್ನೂ ಒಂದು ಪರೀಕ್ಷೆ ಇರ್ತದೆ, ಅದರಲ್ಲಿ ನಾವು ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಹೇಳ್ತೀವಿ, ಕಿವಿಯಲ್ಲಿ ಅದನ್ನ ಪರೀಕ್ಷೆ ಮಾಡ್ತೀವಿ. ಅದು ಮಾಡಿ ನಾವು ಬ್ಯಾಕ್ಟೀರಿಯನ್ನು ಕೂಡ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಬಹುದು. ಅದು ಕಂಡು ಬಂದ್ರೆ ನಮಗೆ ಮೈಕ್ರೋಸ್ಕೋಪ್ ಅಲ್ಲಿ ಅದು ಮಲ್ಟಿಬ್ಯಾಸಿಲರಿ ಅಂತ ನಾವು ಪರಿಗಣಿಸ್ತೀವಿ.
ಡಾಕ್ಟರ್, ಈಗ ಈ ರೋಗದಿಂದ ಆಗುವ ದುಷ್ಪರಿಣಾಮಗಳು?
ರೋಗದಿಂದ ಆಗುವ ದುಷ್ಪರಿಣಾಮಗಳಿಗೆ ನಾವು ಆಕ್ಚುಲಿ ವಿಭಜನೆ ಮಾಡಬಹುದು. ರೋಗದಿಂದ ಆಗುವ ಡೈರೆಕ್ಟ್ ರೋಗನೇ ಮಾಡುವ ದುಷ್ಪರಿಣಾಮಗಳು, ಇನ್ನೊಂದು ಅದರಿಂದ ಸೆಕೆಂಡರಿ ಎಫೆಕ್ಟ್ಸ್ ಅಂತ ಹೇಳಿ ಆ ತರ. ರೋಗದಿಂದನೇ ಆಗುವ ಅಂದ್ರೆ ಹುಬ್ಬಿರುತ್ತಲ್ಲ, ಹುಬ್ಬಿನ ಹೊರಗಡೆಯ ಕೂದಲುಗಳು ಹೋಗ್ತಾವ್ರಿ, ಆಮೇಲೆ ಮೂಗು ಚಪ್ಪಟೆ ಆಗ್ಬಹುದು, ಕಿವಿ ಜೋತ್ ಬೀಳಬಹುದು, ಆಮೇಲೆ ನರದ ಇನ್ಫೆಕ್ಷನ್ ಆಗೋದ್ರಿಂದ ಕೈ ಮತ್ತು ಕಾಲುಗಳಿಗೆ ಸ್ವಲ್ಪ ಅವು ಅಂಗವಿಕಲತೆ ಕಂಡು ಬರಬಹುದು. ಅದರಲ್ಲಿ ನಾವು ಮತ್ತೆ ವಿಭಜನೆ ಮಾಡ್ತೀವಿ, ಕ್ಲಾ ಹ್ಯಾಂಡ್ ಅಂತ ಹೇಳಿ.
ನಿತ್ರಾಣ ಆಗ್ತದಂತ ಹೇಳ್ತೀರಿ ಮನುಷ್ಯನಲ್ಲಿ, ಕೈಯಲ್ಲಿ ಕಾಲಿನಲ್ಲಿ ನಿತ್ರಾಣ ಆಗುವುದಂತ ಹೇಳ್ತೀವಲ್ಲ,
ಯಾವ ನರಕ್ಕೆ ಅದು ಇನ್ಫೆಕ್ಷನ್ ಆಗಿದೆ ಅದ್ರ ಮೇಲೆ ಅದು ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ಇದು ಸೆನ್ಸರಿ ನರ್ವ್ ಅಂತ ಹೇಳ್ತೀವಿ ನಾವು, ನಮ್ದು ನೋವು ಮತ್ತು ಮುಟ್ಟಿದ್ದು ಅದೇನು ಗುರುತು ಮಾಡುತ್ತದಲ್ಲ ಸೆನ್ಸರಿ ನರ್ವ್, ಅದು ಮೊದಲು ಇದು ಎಫೆಕ್ಟ್ ಆಗ್ತದೆ. ಆಮೇಲೆ ಮೋಟಾರ್ ನರ್ವ್ಸ್ ಅಂತ, ಅವು ಏನು ನಮ್ಮ ಮಾಂಸಗಳಿರ್ತಾವಲ್ಲ ಅದಕ್ಕೆ ಸಪ್ಲೈ ಮಾಡೋ ನರ್ವ್ಗಳು ಇರ್ತವೆ, ಅದು ಎಫೆಕ್ಟ್ ಆಯ್ತಂದ್ರೆ ಸ್ವಲ್ಪ ಮಸಲ್ಗಳದು ಪ್ಯಾರಲೈಸಿಸ್ ಅಂತ ಹೇಳ್ತೀವಿ ಅವು ಆಗ್ತವೆ. ಅದು ಆದ್ರೆ ಡಿಫಾರ್ಮಿಟಿ ಅಂತ ಹೇಳ್ತೀವಿ ನಾವು, ಆ ತರ ಕಂಡು ಬರ್ತವೆ. ಸಾಮಾನ್ಯವಾಗಿ ಕ್ಲಾ ಹ್ಯಾಂಡ್ ಅಂತ ಹೇಳಿ ಕೈಯಲ್ಲಿ, ಕ್ಲಾ ಫುಟ್ ಅಂತ ಹೇಳಿ ಕಾಲಲ್ಲಿ, ಫುಟ್ ಡ್ರಾಪ್ ಅಂತ ಹೇಳಿ ಅವನ್ನ ನಾವು ನೋಡಬಹುದು ಸಾಮಾನ್ಯವಾಗಿ. ಇನ್ನೊಂದೇನಂದ್ರೆ ಲೆಪ್ರಾ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ ನಾವು. ಲೆಪ್ರಾ ರಿಯಾಕ್ಷನ್ ಆಕ್ಚುಲಿ ದುಷ್ಪರಿಣಾಮ ಅಲ್ಲ ಅದು, ಅದು ಮನುಷ್ಯನ ರೋಗ ನಿರೋಧಕ ಶಕ್ತಿ ಎಷ್ಟಿದೆ ಅದ್ರ ಮೇಲೆ ಅದು ಅದರಲ್ಲಿ ಎರಡು ತರ ಇರ್ತವೆ, ಒಂದನೇ ಟೈಪ್ ಮತ್ತೆ ಎರಡನೇ ಟೈಪ್ ಅಂತ ಹೇಳಿ. ಒಂದನೇ ಟೈಪ್ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ ಕಂಡು ಬರ್ತದೆ, ಎರಡನೇ ಟೈಪ್ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದಾಗ ಕಂಡು ಬರ್ತದೆ. ಒಂದನೇದು ಲೆಪ್ರಾ ರಿಯಾಕ್ಷನ್ ಅಲ್ಲಿ ಬಿಳಿ ಮಚ್ಚೆಗಳು, ಅದರಲ್ಲಿ ಅವು ಕೆಂಪಾಗಬಹುದು, ಆಮೇಲೆ ಹೊಸವು ಕಂಡು ಬರಬಹುದು, ಆಮೇಲೆ ನರದ್ದು ಬೇನೆ ಆಗಬಹುದು, ನರ ಬೇನೆ ಆಗಬಹುದು, ಅಲ್ಲಿ ಸ್ವಲ್ಪ ಕೀಮ ತರ ತುಂಬಕೋಬಹುದು, ಆ ತರ ಕಂಡು ಬರ್ತದೆ. ಎರಡನೇದಂದ್ರೆ ನಾವು ಎರಿದೆಮಾ ನೋಡೋಸಮ್ ಲೆಪ್ರೋಸಮ್ ಅಂತ ಅಂತೀವಿ, ಅದರಲ್ಲಿ ಗಂಟುಗಳಾಗ್ತವೆ, ಆಮೇಲೆ ಜ್ವರ ಅದು ಬರಬಹುದು. ಅದರಲ್ಲಿ ಬೇರೆ ದೇಹದ ಭಾಗಗಳು, ಕಣ್ಣು, ಜಾಯಿಂಟ್ಸ್, ಬೇರೆ ಕಡೆನೂ ಅದರಿಂದ ಎಫೆಕ್ಟ್ ಆಗಬಹುದು.
ಕುಷ್ಠರೋಗ ಬಗ್ಗೆ ಏನಾದರೂ ಚಿಕಿತ್ಸೆ ಇದೆಯಾ?
ಕುಷ್ಠರೋಗಕ್ಕೆ ಖಂಡಿತವಾಗಿಯೂ ಚಿಕಿತ್ಸೆ ಇದೆ. ಕುಷ್ಠರೋಗ ಎಷ್ಟು ಬೇಗ ಅದನ್ನ ನಾವು ತೋರಿಸಿ ಸಲಹೆ ಪಡಿತೀವೋ, ಯಾವುದು ದುಷ್ಪರಿಣಾಮ ಇಲ್ಲದೆ ಅದನ್ನ ಟ್ರೀಟ್ಮೆಂಟ್ ಮಾಡಬಹುದು ನಾವು.
ಯಾವ ತರ ಮಾಡ್ತೀವಿ ಡಾಕ್ಟರ್?
ಕುಷ್ಠರೋಗದ ಟ್ರೀಟ್ಮೆಂಟ್ಗೆ ನಾವು ಮತ್ತೆ ಅದನ್ನ ವಿಭಜಿಸ್ತೀವಿ, ಯಾವ ತರ ರೋಗ ಇದೆ ಅಂತ ಹೇಳಿ.
ಅದು ಇದೆ ಅಂತ ನಿಮಗೆ ಹೆಂಗ್ ಗೊತ್ತಾಗುತ್ತೆ?
ಅದನ್ನ ನಾವು ಪರೀಕ್ಷೆ ಮಾಡಿ ಕಂಡಿಡ್ಕೋತೀವಿ. ಒಂದು ನಾವು ಬರೀ ಎಕ್ಸಾಮಿನೇಷನ್ ಮಾಡ್ತೀವಿ ಪೇಷಂಟ್ದು, ಏನೇನು ಮಚ್ಚೆಗಳಿದಾವೋ ಏನೇನಿದಾವೋ ಅದರಲ್ಲಿ. ಎಷ್ಟೋ ಸಲ ಮಚ್ಚೆಯಲ್ಲಿ ಪ್ರಮುಖವಾದ ಅಂಶ ಅಂದ್ರೆ ಸ್ಪರ್ಶ ಜ್ಞಾನ ಹೋಗಿರುತ್ತೆ, ಅದು ಪೂರ್ಣವಾಗಿ ಹೋಗಿರಬಹುದು ಅಥವಾ ಅರ್ಧನೂ ಹೋಗಿರಬಹುದು. ಮಚ್ಚೆ ಇರ್ಲಾರ್ದೇನು ಸ್ಪರ್ಶ ಜ್ಞಾನ ಹೋಗಿರೋ ಸಾಧ್ಯತೆ ಇದೆ, ಪ್ರಮುಖವಾಗಿ ಕೈ ಮತ್ತು ಕಾಲಿನಲ್ಲಿ. ಸ್ಪರ್ಶ ಜ್ಞಾನ ಹೋಗಿರೋದ್ರಿಂದ ಎಷ್ಟೋ ರೋಗಿಗಳಲ್ಲಿ ನಾವು ಗಾಯಗಳನ್ನು ನೋಡ್ತೀವಿ, ಯಾಕಂದ್ರೆ ರೋಗಿಗಳಿಗೆ ಗೊತ್ತೇ ಆಗೋದಿಲ್ಲ, ಅವ್ರಿಗೆ ಸ್ಪರ್ಶ ಜ್ಞಾನ ಇಲ್ಲದೇ ಇರೋದ್ರಿಂದ ಅವರಿಗೆ ಎಷ್ಟೋ ಕಡೆ ಪೆಟ್ಟು ಬೀಳುತ್ತೆ. ಬಟ್ ಅವ್ರಿಗೆ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಅವು ಗಾಯ ಆಗ್ತಾನೆ ಹೋಗ್ತವೆ, ಅವು ಮಾಯೋದಿಲ್ಲ. ಇದೇ ಪ್ರಮುಖ ತೊಂದರೆ ಈ ರೋಗದಲ್ಲಿ ಕಂಡು ಬರೋದು. ಆಮೇಲೆ ನಾವು ಬಯಾಪ್ಸಿ ಅಂತ ಮಾಡ್ತೀವಿ, ಸ್ಕಿನ್ ಬಯಾಪ್ಸಿ ಅಂತ ಹೇಳಿ, ಚರ್ಮದ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡು ಅದನ್ನ ನಾವು ಮತ್ತೆ ಪೆಥಾಲಜಿಸ್ಟ್ಗೆ ಕಳಿಸಿ ಅದನ್ನ ಚೆಕ್ ಮಾಡ್ತೀವಿ ಯಾವ ತರ ಇದೆ ಅಂತೇಳಿ. ಆಮೇಲೆ ಆಗ್ಲೇ ಹೇಳಿದ ಪ್ರಕಾರ ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂತ ಕಿವಿ ಭಾಗದಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ, ಬ್ಯಾಕ್ಟೀರಿಯಾ ನೋಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಎಲ್ಲಾನು ರೋಗಿಯ ಪರೀಕ್ಷೆ ಮತ್ತು ಇವೆಲ್ಲ ಹೊರಗಡೆ ಪರೀಕ್ಷೆಗಳು ಎಲ್ಲವನ್ನು ಕೂಡಿ ತೆಗೆದುಕೊಂಡು ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಅದರಲ್ಲಿನೂ ಪಾಸಿಬೆಸಿಲರಿ ಮತ್ತೆ ಮಲ್ಟಿಬೆಸಿಲರಿ. ಪಾಸಿಬೆಸಿಲರಿ ಇದ್ರೆ ಕನಿಷ್ಠ 6 ತಿಂಗಳದ್ದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಬಿಡದೆ. ಆಮೇಲೆ ಮಲ್ಟಿಬೆಸಿಲರಿ ಇದ್ರೆ 12 ತಿಂಗಳದ್ದು ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇದು ರೋಗದ್ದು ಟ್ರೀಟ್ಮೆಂಟ್ ಮಾಡೋದಕ್ಕೆ.
ಇದು ಎಷ್ಟು ದಿನದಲ್ಲಿ ಕಡಿಮೆ ಆಗ್ತದೆ ಅಂತ ಹೇಳ್ತೀರಿ ಡಾಕ್ಟರ್?
ರೋಗ ಕಡಿಮೆ ಆಗೋದಿಕ್ಕೆ ಪಾಸಿ ಬ್ಯಾಸಿಲರ್ ಇದ್ರೆ 6 ತಿಂಗಳಲ್ಲಿ ಅದು ಯೂಶುವಲಿ ಕಡಿಮೆ ಆಗುತ್ತೆ. ಮಲ್ಟಿ ಬ್ಯಾಸಿಲರ್ ಇದ್ರೆ 1 ವರ್ಷದ ಟ್ರೀಟ್ಮೆಂಟ್. ಕೆಲವೊಮ್ಮೆ ಏನಾಗುತ್ತೆ, ರೋಗಿಗಳು ನಡುವೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಟ್ರೀಟ್ಮೆಂಟ್ ಬಿಡ್ತಾರೆ. ಸೊ ಅದಕ್ಕೂ ಕೂಡ ಆ ಟ್ರೀಟ್ಮೆಂಟ್ ನಮ್ದೇನು ಇದು ಇದಾವಲ್ಲ, 6 ತಿಂಗಳದ ಏನು ಟ್ರೀಟ್ಮೆಂಟ್ ಇದೆ ಅಲ್ಲ, ಅವರು ಕನಿಷ್ಠ 9 ತಿಂಗಳಲ್ಲಿ ಮುಗಿಸ್ಬೇಕು, ನಡುವೆ ಗ್ಯಾಪ್ ಆದ್ರೂ.
ಸರ್, ಈಗ ನೀವು 6 ತಿಂಗಳು ಮತ್ತು 12 ತಿಂಗಳು ಅಂತ ಹೇಳಿದ್ರಿ, 6 ತಿಂಗಳಲ್ಲಿ ಏನು ಚಿಕಿತ್ಸೆ ಕೊಡ್ತೀರಾ, 12 ತಿಂಗಳು ಏನ್ ಚಿಕಿತ್ಸೆ ಕೊಡ್ತೀರಾ, ಅದಕ್ಕೆ ಏನು ವ್ಯತ್ಯಾಸ ಆಗುತ್ತೆ?
ಡಿಫರೆನ್ಸ್ ಗಳು ಏನಿಲ್ಲ. ಈಗ ಮೊದಲು ಆಕ್ಚುಲಿ ಡಿಫರೆನ್ಸ್ ಇತ್ತು ಅದಕ್ಕೆ ಮಾತ್ರೆಯಲ್ಲಿ, ಈಗ ಗುಳಿಗೆಗೊಳಗೆ ಏನು ಡಿಫರೆನ್ಸ್ ಇಲ್ರಿ, ಸೇಮ್ ಗುಳಿಗೆಗಳದಾವ. ಕೆಲವೊಬ್ಬರಿಗೆ 6 ತಿಂಗಳದ ಬೇಕಾಗುತ್ತೆ, ಕೆಲವೊಬ್ಬರಿಗೆ 1 ವರ್ಷದ ಬೇಕಾಗುತ್ತೆ. ಅದರ ಜೊತೆಗೇನೆ ನಾವು ಈ ಕುಷ್ಠ ರೋಗಿಗಳಲ್ಲಿ ಗಾಯಗಳ ಬಗ್ಗೆ ನಾವು ತುಂಬಾನೇ ಜೋಪಾನ್ ಮಾಡಬೇಕಾಗ್ತದ್ರಿ. ಅವರು ಬಹಳ ಸಲ ಅವರು ಬರೋ ಹೊತ್ತಿಗೆ ನಮ್ಮ ಹತ್ರ ಬರೋ ಹೊತ್ತಿಗೆ ಎಲ್ಲ ಗಾಯ ಮಾಡಿಕೊಂಡು ಮಾಹಿತಾನೆ ಇಲ್ಲ, ಎಷ್ಟೋ ತಿಂಗಳಾಯ್ತು, ವರ್ಷ ಆಯ್ತು ಅಂತ ಹೇಳಿನೇ ಬರ್ತಾರ್ರಿ. ಅದ್ರ ಜೊತೆಗೆ ಡಿಫಾರ್ಮಿಟೀಸ್ ಅಂತ ಹೇಳಿ ಹೇಳ್ತೀವಿ ನಾವು, ಅವೆಲ್ಲ ಆದ್ಮೇಲೆ ಬರ್ತಾರ ಅವರು. ಸೊ ಅವನ್ನ ಮಾಡೋದಕ್ಕೆ ನಾವು ಎಕ್ಸರ್ಸೈಸಸ್, ಫಿಸಿಯೋಥೆರಪಿ ಅಂತ ಹೇಳ್ತೀವಿ, ಡಿಫಾರ್ಮಿಟೀಸ್ ಸರಿ ಮಾಡೋದಕ್ಕೆ ಅದರದ್ದು ತುಂಬಾನೇ ಅಗತ್ಯ ಇದೆ. ಆಮೇಲೆ ಕೆಲವೊಮ್ಮೆ ಅದರಿಂದನೂ ಕಡಿಮೆ ಆಗೋದಿಲ್ಲರಿ, ಅದು ಅಷ್ಟೇ ಉಳಿತದೆ. ಆ ಟೈಮಲ್ಲಿ ಕೆಲವೊಮ್ಮೆ ಸರ್ಜರಿ, ಶಸ್ತ್ರಚಿಕಿತ್ಸೆ ಅದು ಮಾಡಬೇಕಾಗ್ತದ್ರಿ. ಆಮೇಲೆ ರೋಗಿಗಳಿಗೆ ಕೌನ್ಸಿಲಿಂಗ್ ಅಂತ ಹೇಳಿ, ಅದು ತುಂಬಾ ಮುಖ್ಯ. ಅವರಿಗೆ ಒಂದ್ಸಲ ಹೇಳಿದ್ರೆ ಅವರಿಗೆ ಎಷ್ಟೋ ಸಲ ಗೊತ್ತಾಗಂಗಿಲ್ಲ, ಅವರಿಗೆ ನಿಮಗೆ ಸ್ಪರ್ಶ ಜ್ಞಾನ ಇಲ್ಲ, ನೀವು ಸರಿಯಾಗಿ ನಿಮ್ಮ ಆರೈಕೆ ಮಾಡ್ಕೋರಿ ಅಂತ ಹೇಳಿ. ಅವ್ರಿಗೆ ಇರ್ಲಾರ್ದೆ ಇರೋದ್ರಿಂದ ಅವ್ರಿಗೆ ನೋವಾಗಲ್ಲ. ಈಗ ನಮಗೆ ನಿಮಗೆ ಆದ್ರೆ ಎಲ್ಲಾರು ಬಡದ ತಕ್ಷಣ ನಮ್ಗೆ ನೋವಾಗ್ತದೆ, ನಾವು ಇನ್ನೊಮ್ಮೆ ಬಡಿಸ್ಕೋಬಾರ್ದು ಅಂತ ಹೇಳಿ ನಾವು ಎಚ್ಚರಿಕೆ ತಗೊಂಡು ಕೆಲಸ ಮಾಡ್ತೀವಿ. ಆದ್ರೆ ಅವ್ರಿಗೆ ನೋವೇ ಇರ್ಲಾರ್ದೆ ಇರೋದ್ರಿಂದ ಅವರು ಜಾಸ್ತಿ ಅದನ್ನ ಆರೈಕೆ ಮಾಡಂಗಿಲ್ಲ. ಹಿಂಗಾಗೋದ್ರಿಂದ ಅವು ಗಾಯಗಳು ದೊಡ್ಡದಾಗ್ತಾ ಹೋಗ್ತವೆ, ಅದಕ್ಕೆ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ಅವ್ರಿಗೆ ಪ್ರತಿ ಸಲನು ನಾವು ಕೌನ್ಸಿಲಿಂಗ್ ಮಾಡಬೇಕು. ಆಮೇಲೆ ಯಾವ ತರ ನೀವು ಕೆಲಸ ಮಾಡ್ಬೇಕಂತ ಹೇಳಿ, ಈಗ ಊಟ ಮಾಡೋದಿರ್ಲಿ, ಬಿಸಿ ಚಹಾ ಅಥವಾ ಕಾಫಿ ಕುಡಿಯೋದಿರ್ಲಿ, ಡೈರೆಕ್ಟ್ ಆಗಿ ಹಿಡಿಬೇಡ್ರಿ ಬಿಸಿ ವಸ್ತುಗಳನ್ನ. ನಡುವೆ ಏನಾದ್ರೂ ಬಟ್ಟೆ ತಗೋರಿ, ಬಟ್ಟೆಯಿಂದ ಹಿಡ್ಕೊಂಡು ಹಿಡ್ಕೋರಿ, ಅಂದ್ರೆ ನಿಮ್ ಕೈಗೆ ಗಾಯ ಆಗೋದಿಲ್ಲ.
ಆಮೇಲೆ
ಯಾವಾಗ್ಲೂ ಪಾದರಕ್ಷೆಗಳನ್ನು ಧರಿಸ್ಕೊಂಡೇ ಹೋಗ್ಬೇಕು. ಅದರಲ್ಲಿ ಪಾದರಕ್ಷೆಯಲ್ಲಿ ಒಂದು ಸ್ಪೆಸಿಫಿಕ್ ನಮ್ದು ಮಟೀರಿಯಲ್ ಬರ್ತದ್ರಿ, MCR ಅಂತ ಹೇಳಿ, ಅದು ಮೈಕ್ರೋಸೆಲ್ಯುಲಾರ್ ರಬ್ಬರ್ ಅಂತ. ಆ ರಬ್ಬರ್ ಇಂದ ಅವರಿಗೆ ಏನು ಗಾಯ ಆಗೋದಿಲ್ಲ, ಪ್ರೆಷರ್ ಬಿದ್ದು ಅದರಿಂದನೇ ಏನು ಗಾಯ ಆಗೋದಿಲ್ಲ. ಆಮೇಲೆ ಹೊರಗಡೆ ಗಾಯದಿಂದ ಅದು ಪ್ರಿವೆಂಟ್ ಮಾಡ್ತದ್ರಿ. ಸೊ ಆ ತರ ಅವನ್ನ ಯೂಸ್ ಮಾಡಬೇಕು ಅಂತೇಳಿ ನಾವು ಅವರಿಗೆ ಸಲಹೆ ಮಾಡ್ತೀವ್ರಿ.
ಡಾಕ್ಟರ್, ಈಗ ನೀವು ಆ ರೋಗಿಗೆ ಈ ತರ ಚಪ್ಪಲ್ ಧರಿಸ್ಬೇಕಂತ ಹೇಳಿದ್ರಿ, ಅಥವಾ ಅರಬಿ ಹಿಡ್ಕೊಂಡು, ಸೊ ಅದನ್ನ ಬಿಟ್ಟು ಅವ್ರೇನೋ ಮಾಡಿದ್ರೆ ಅದು ಯಾತರ ಅವರಿಗೆ ತೊಂದರೆ ಆಗುತ್ತೆ
ಅಂದ್ರೆ, ಅದು ಈಗ ಅವರು ರೋಗಿ ಏನೇನು ಕೆಲಸ ಮಾಡ್ತಾರೆ ಅದ್ರ ಪ್ರಕಾರ ನಾವು ಅವರಿಗೆ ಸಲಹೆ ಕೊಡಬೇಕಾಗ್ತದ್ರಿ. ಬಹಳ ಸಾಮಾನ್ಯವಾಗಿ ಇದನ್ನ ನಾವು ಸಿಟಿ ಜನರಲ್ಲಿ ಇದನ್ನ ರೋಗ ಅಷ್ಟು ಜಾಸ್ತಿ ನಾವು ಕಾಣೋದಿಲ್ಲ, ಹಳ್ಳಿ ಜನರಲ್ಲಿ ಇದನ್ನ ಜಾಸ್ತಿ ಕಂಡು ಬರ್ತದ್ರಿ. ಸಿಟಿಯಲ್ಲಿನೂ ಆಗುತ್ತೆ, ಕಡಿಮೆ ಇದೆ. ಸೊ ಅವರು ಹಳ್ಳಿ ಜನರು ಇರೋದ್ರಿಂದ ಅಲ್ಲಿ ಅವರ ಪ್ರಮುಖವಾದ ಉದ್ಯೋಗ ವ್ಯವಸಾಯ ಇರ್ತದ್ರಿ. ಸೊ ಅವರಿಗೆ ನಾವು ಸರಿಯಾಗಿ ಪಾದರಕ್ಷೆಗಳು ಹಾಕೋರಿ, ಅವು ಅಂತೂ ಅವರಿಗೆ ನಾವು ಖಚಿತವಾಗಿ ಹೇಳೇ ಹೇಳ್ತೀವಿ. ಆಮೇಲೆ ಊಟ ಮಾಡೋದು, ಈ ಬಿಸಿ ಪಾನೀಯಗಳು ತಗೊಳ್ಳೋದು, ಇದು ಎಲ್ಲರ ಮನೆಯಲ್ಲಿ ಮಾಡ್ತೀವಿ ನಾವು, ಅವನ್ನು ನಾವು ಕಾಮನ್ ಆಗಿ ಹೇಳ್ತೀವ್ರಿ ಅವರಿಗೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್, ಏನೇ ಆದ್ರೂ ಟ್ರೀಟ್ಮೆಂಟ್ ಬಿಡಬಾರದು ಅಂತ ಹೇಳಿ, ಯಾವುದೇ ತೊಂದರೆ ಆದ್ರೂ ನಮಗ್ ತೋರಿಸಿ ನೀವು ಆಮೇಲೆ ಅದು ಟ್ರೀಟ್ಮೆಂಟ್ ಬಿಡಬೇಕು ಬಿಡಬಾರ್ದು ಅಂತ ಕೇಳೋದಕ್ಕೆ ನಾವು ಅವರಿಗೆ ಸಲಹೆ ಮಾಡ್ತೀವಿ. ಎಷ್ಟೋ ಸಲ ಅವರು ಕೆಲವೊಮ್ಮೆ ಗುಳಿಗೆ ತಗೊಂಡ ತಕ್ಷಣ ಇದು ಜಾಸ್ತಿ ಆಗ್ತದೆ ಅಂತ ಹೇಳಿ ಅವರಿಗೆ ತಪ್ಪು ಕಲ್ಪನೆ ಇರ್ತದ್ರಿ. ಸಾಮಾನ್ಯವಾಗಿ ಇದು ಲೆಪ್ರಾ ರಿಯಾಕ್ಷನ್ ಏನಿರುತ್ತಲ್ಲ, ಗುಳಿಗೆ ತಗೊಂಡ ತಕ್ಷಣ ಕಂಡು ಬರ್ತದ್ರಿ. ಯಾಕಂದ್ರೆ ಗುಳಿಗೆ ತಗೊಂಡ ತಕ್ಷಣ ಗುಳಿಗೆ ಬ್ಯಾಕ್ಟೀರಿಯನ್ನ ಸಾಯಿಸ್ತದೆ, ಬ್ಯಾಕ್ಟೀರಿಯಾ ಸತ್ತ ತಕ್ಷಣ ಅದರದ್ದು ಆಂಟಿಜೆನ್ಸ್ ಅಂತ ಇರ್ತವೆ, ಅವು ಮೈಯೊಳಗೆ ಬಿಡುಗಡೆ ಆಗ್ತವೆ. ಅವು ಬಿಡುಗಡೆ ಆಗೋದ್ರಿಂದ ನಮಗೆ ಇವು ಲೆಪ್ರಾ ರಿಯಾಕ್ಷನ್ ಕಂಡು ಬರ್ತಾವ್ರಿ. ಅದ್ರದ್ದೊಂದದು ಇಂಡಿಕೇಶನ್ ಇದ್ದಂಗೆ. ಜನರು ಏನ್ ತಿಕೋತಾರೆ, ಇದು ತಗೊಂಡ್ ಜಾಸ್ತಿ ಆಗಿದೆ, ಔಷಧ ಬಿಟ್ಟು ಬಿಡಬೇಕು ಅಂತ ಹೇಳಿ. ಆದ್ರೆ ಅವ್ರು ಅವಾಗ ಅದನ್ನ ಬಿಡಬಾರ್ದು. ಏನೇ ತೊಂದರೆ ಇದ್ರು ತಾವೇ ಖುದ್ದಾಗಿ ಡಿಸಿಷನ್ ತಗೊಳ್ಳೋ ಬದ್ಲಿ ನಮ್ಮ ಚರ್ಮ ರೋಗದ ಸ್ಪೆಷಲಿಸ್ಟ್ ಯಾರು ಇರ್ತಾರಲ್ಲ, ಅವರಿಗೆ ಒಮ್ಮೆ ಸಲಹೆ ತಗೊಂಡು ಮುಂದಿನ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಸಲಹೆ ಕೊಡಲು ಇಚ್ಛೆ ಪಡ್ತೀನಿ.
ಡಾಕ್ಟರ್, ಈಗ ರೋಗಿ ಕುಷ್ಠರೋಗ ಅಂತ ಹೇಳಿದ್ರಿ, ಆ ರೋಗಿಗೆ ಮಾನಸಿಕವಾಗಿ ತೊಂದರೆ ಏನಾದ್ರೂ ಆಗ್ತದ?
ಕುಷ್ಠರೋಗದಿಂದನೇ ಮಾನಸಿಕವಾಗಿ ಯಾವುದು ತೊಂದರೆ ಆಗೋದಿಲ್ಲ. ಹಳೆ ಕಾಲದಲ್ಲಿ ಏನಿರ್ತಿತ್ತು, ಕುಷ್ಠರೋಗ ಅಂದ್ರೆ ಇದು ಒಬ್ಬರಿಂದ ಒಬ್ಬರಿಗೆ ಮುಟ್ಟಿದ ತಕ್ಷಣನೂ ಹರಡುತ್ತೆ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಇತ್ತು. ಸೊ ಅವಾಗ ಅವರಿಗೆ ಹೊರಗಡೆ ಊರ್ ಹೊರಗಡೆ ಇಡೋ ಸ್ಯಾನಿಟೋರಿಯಂ ಅಂತ ಹೇಳಿ ಮಾಡಿ. ಈಗ ಅವೆಲ್ಲ ಇಲ್ಲ, ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಾಗಿದೆ, ತಿಳುವಳಿಕೆನೂ ಬಂದಿದೆ. ಆಮೇಲೆ ಸರ್ಕಾರನೂ ಎಷ್ಟೋ ಯೋಜನೆಗಳನ್ನು ಮಾಡಿದೆ ಜನರಿಗೆ ತಿಳಿಸುವ ಸಲುವಾಗಿ, ಎಷ್ಟೋ ವರ್ಷದಿಂದ ಇದೆ ಯೋಜನೆಗಳು ಮಾಡಿದ್ರಿಂದನೇ ನಮ್ಮ ಭಾರತದಲ್ಲಿ ಕುಷ್ಠರೋಗದ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ಈಗ ಮೊದಲು ಬಹಳ ಜಾಸ್ತಿ ಇರ್ತಿತ್ತು, ಈಗ ಬಹಳ ಕಡಿಮೆ ಆಗಿದೆ. ಕುಷ್ಠರೋಗದ ರೋಗಿ ಕೈ ಮುಟ್ಟೋದ್ರಿಂದ, ಬಿಳಿ ಮಚ್ಚೆಗಳು ಮುಟ್ಟೋದ್ರಿಂದ, ಅವ್ರ ಗಾಯ ಮುಟ್ಟೋದ್ರಿಂದ ಅದು ಹರಡೋ ಚಾನ್ಸ್ ತುಂಬಾ ಕಡಿಮೆ. ಪ್ರಮುಖವಾಗಿ ಹರಡೋದೇ ಗಾಳಿ ಮೂಲಕ, ಬ್ಯಾಕ್ಟೀರಿಯಾ ಇರೋ ಗಾಳಿ ತಗೊಂಡ ತಕ್ಷಣ ಅದನ್ನು ಎಲ್ಲೋ ಒಂದು 5-10% ಜನರಿಗೆ ಮಾತ್ರ ಅದು ಬರೋ ಚಾನ್ಸ್ ಇರ್ತದೆ. ಅದರಲ್ಲಿ ವಂಶಾವಳಿ ಕೂಡ ಒಂದು ಪ್ರಮುಖ ಭಾಗ, ಎಲ್ಲರಿಗೂ ಬರೋದಿಲ್ಲ, ಜೆನೆಟಿಕಲಿ ಅಂತ ಹೇಳ್ತೀವಿ ನಾವು, ಕೆಲವೊಬ್ಬರಿಗೆ ಮಾತ್ರ ಅದು ಬರ್ತದೆ.
ಈಗ ಈ ರೋಗಿಗೆ ಯಾವ ರೀತಿ ನಾವು ಆರೈಕೆ ಮಾಡಬೇಕು ಅಂತ ಹೇಳ್ತೀರಿ? ಮನೆಯಲ್ಲಿ ಈಗ ಊಟದಲ್ಲಿ ಏನಾದರೂ ಪತ್ತೆ ಅಂತ ಹೇಳ್ತೀರಿ, ಏನಾದರೂ ಮಾಡಬಹುದು?
ಇಲ್ಲ ಇಲ್ಲ, ಏನು ಪತ್ತೆ ಮಾಡುವ ಅವಶ್ಯಕತೆ ಇಲ್ಲ. ಅವರು ಎಲ್ಲವನ್ನು ತಿನ್ನಬಹುದು, ಎಲ್ಲ ಕೆಲಸನೂ ಮಾಡಬಹುದು. ಕೆಲಸ ಮಾಡಬೇಕಾದ್ರೆ ಅಷ್ಟೇ, ಅವರು ಗಾಯ ಆಗದ ಹಾಗೆ ಸ್ವಲ್ಪ ಕರೆಕ್ಟ್ ಆಗಿ ನೋಡಿ, ಆಮೇಲೆ ಅದಕ್ಕೆ ಏನೇನು ನಾವು ಸಲಹೆ ಕೊಟ್ಟಿರ್ತೀವಲ್ಲ ಅದು ಪಾಲಿಸ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆ.
ಡಾಕ್ಟರ್, ಈಗ ರೋಗಿಗೆ ಯಾವ ತರ ಚಿಕಿತ್ಸೆ ಇರುತ್ತೆ?
ಚಿಕಿತ್ಸೆ ಪ್ರಮುಖವಾಗಿ ಗುಳಿಗೆಗಳೇ ಇದಾವ್ರಿ, ಮಾತ್ರೆಗಳಂತ ಹೇಳ್ತೀವಿ. ಅದರಲ್ಲಿ ಒಂದು 3 ವಿಧದಿರ್ತಾವ್ರಿ. ಒಂದು ತರ ಗುಳಿಗೆ ತಿಂಗಳಲ್ಲಿ ಒಂದೇ ಸಲ ತಗೊಳೋದಿರ್ತದ್ರಿ, ಒಂದೇ ಗುಳಿಗೆ. ಇನ್ನ 2 ಗುಳಿಗೆಗಳು ಅವು ದಿನಾಲು ತಗೊಳೋದಿರ್ತಾವ್ರಿ, ಆ ಟೈಪ್ ಇರ್ತಾವು. ಈ ತರ ಇರೋದ್ರಿಂದ ಇದಕ್ಕೆ ಯಾವುದು ಕುಷ್ಠರೋಗಕ್ಕೆ ಅಂತ ಹೇಳಿ ಯಾವುದು ಇಂಜೆಕ್ಷನ್ಗಳಿಲ್ಲ. ಸೊ ಅದ್ರ ಸಲುವಾಗಿ ಪೇಷಂಟ್ ಬಂದು ಅಡ್ಮಿಟ್ ಆಗಿ ಇರುವ ಅವಶ್ಯಕತೆ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಪೇಷಂಟ್ಗಳಿಗೆ ಸಾಮಾನ್ಯವಾಗಿ ಒಂದು ತಿಂಗಳದು ಅದು ಗುಳಿಗೆಯನ್ನ ಒಂದೇ ಸಲಕ್ಕೆ ಕೊಡ್ತೀವಿ. ಅವರಿಗೆ ತಿಂಗಳಿಗೆ ಒಂದ್ಸಲ ಬಾ ಅಂತ ಹೇಳ್ತೀವಿ.
ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆ ಪಡೆಯೋದಿಲ್ಲ, ಒಂದು ನೀವು ಒಂದ್ ತಿಂಗಳವ್ರಿಗೆ ಹೇಳ್ತೀರಿ ಈ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಂತೇಳಿ, ಅವರು ಮಾಡೋದಿಲ್ಲ.
ಹೌದ್ರಿ,
ಅವ್ರಿಗೆ ಅವಾಗ ಯಾವ ತರ ತೊಂದರೆ ಆಗುತ್ತೆ? ಅವರಿಗೆ
ಕುಷ್ಠರೋಗ ಟ್ರೀಟ್ಮೆಂಟ್ ಇರೋದೇ ಅದರಲ್ಲಿ ಒಂದು 6 ಇನ್ನೊಂದು 1 ವರ್ಷದ್ರಿ. ಸೊ ಇದು ಸ್ವಲ್ಪ ಜಾಸ್ತಿ ಸಮಯ ಬೇಕಾಗುವಂತಹ ರೋಗ, ಇದರಲ್ಲಿ ತಾಳ್ಮೆ ತುಂಬಾನೇ ಆಗತ್ತೆ ರೋಗಿಗಳಿಗೆ. ಅವರು ಅದರಲ್ಲಿನೂ ಸ್ವಲ್ಪ ಹೇರುಪೇರು ಮಾಡಬಹುದು, ಬಟ್ ಅದರಿಂದನೂ ತೊಂದರೆ ಆಗೋ ಚಾನ್ಸ್ ಇರ್ತದೆ. ಸೊ ಯಾವಾಗ್ಲೂ ಆದಷ್ಟು ಎಷ್ಟು ಕರೆಕ್ಟ್ ಆಗಿ ಮುಗಿಸಕಾಗುತ್ತೋ ಅಷ್ಟು ಅದನ್ನ ಕರೆಕ್ಟ್ ಆಗಿ ಮುಗಿಸ್ಬೇಕು, 6 ಅಥವಾ 12 ರೋಗಕ್ಕೆ ಅನುಸಾರವಾಗಿ. ಅವರು ಅದನ್ನ ಎಷ್ಟೋ ಜನ ಪೇಷಂಟ್ಸ್ 1 ತಗೋತಾರೆ, ಆಮೇಲೆ ಬರೋದಿಲ್ಲ, ಅವರಿಗೆ ಮತ್ತೆ ಯಾವಾಗ ಸಮಯ ಸಿಗ್ತೋ ಅವಾಗ ಬರ್ತಾರೆ. ಹಂಗ್ ಮಾಡೋದ್ರಿಂದ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರೋದ್ರಿಂದ ರೆಸಿಸ್ಟೆನ್ಸ್ ಅಂತ ಒಂದು ಇರ್ತದೆ, ಅದು ಆ ಬ್ಯಾಕ್ಟೀರಿಯಾ ಡೆವಲಪ್ ಮಾಡ್ಕೊಳ್ಳೋ ಚಾನ್ಸ್ ತುಂಬಾನೇ ಇರ್ತದೆ. ಸೊ ಆ ತರ ಏನಾದರೂ ರೆಸಿಸ್ಟೆನ್ಸ್ ಆಯ್ತಂದ್ರೆ ಬ್ಯಾಕ್ಟೀರಿಯಾಕ್ಕೆ, ಇವೇ ಗುಳಿಗೆಗಳು ಆಮೇಲೆ ಕೆಲಸ ಮಾಡೋಂಗಿಲ್ಲ. ಆಮೇಲೆ ನಾವು ಸೆಕೆಂಡ್ ಲೈನ್ ಅಂತ ಹೇಳ್ತೀವಿ, ಅವು ಸ್ವಲ್ಪ ದುಬಾರಿ ಮಾತ್ರೆಗಳು, ಸಾಮಾನ್ಯವಾಗಿ ಸಿಗೋದಿಲ್ಲ ಅವು. ಆಮೇಲೆ ಸರ್ಕಾರದ ಕಡೆಯಿಂದನೂ ಅವು ಆ ಮಾತ್ರೆಗಳ ಸಪ್ಲೈ ಇರೋದಿಲ್ಲ. ಆಮೇಲೆ ಸ್ವಲ್ಪ ಬಡವರಿಗೆ ಅದು ಅವು ತಗೊಳ್ಳೋದಕ್ಕೆ ತೊಂದರೆ ಆಗುತ್ತೆ, ಆ ತರ ಇದೆ. ಅದಕ್ಕೆ ಯಾವಾಗ್ಲೂ ಸಲಹೆ ಮಾಡಿದ ರೀತಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಒಳ್ಳೇದು.
ಡಾಕ್ಟರ್, ಈ ರೋಗಿಗೆ ಇದರಿಂದ ಮೆದುಳಿಗೆ ಏನಾದರೂ ತೊಂದರೆ ಆಗುತ್ತದೆ?
ಸಾಮಾನ್ಯವಾಗಿ ನರಗಳಿಗೆ ರೋಗ ಉಂಟು ಮಾಡುತ್ತದೆ. ಆದ್ರೆ ಈ ಕುಷ್ಠರೋಗ ನಾವು ಪೆರಿಫರಲ್ ನರ್ವ್ಸ್ ಅಂತ ಹೇಳ್ತೀವಿ, ಆ ರೋಗಗಳಿಗೆ ಸಾಮಾನ್ಯವಾಗಿ ಅದು ರೋಗ ಉಂಟು ಮಾಡುತ್ತದೆ. ಮೆದುಳಿಗೆ ಇದರಿಂದ ಡೈರೆಕ್ಟ್ ಆಗಿ ಏನು ತೊಂದರೆ ಆಗೋದಿಲ್ಲ. ಎಲ್ಲ ಮೆದುಳಿನ ಬೆಳವಣಿಗೆ, ಶಾಲೆ ಉಳುಕಿದ್ದು ಎಲ್ಲಾನು ಅವರು ಆರಾಮವಾಗಿ ಸರ್ವೇ ಸಾಮಾನ್ಯವಾಗಿ ನಡೆದು ಹೋಗುತ್ತೆ.
ಡಾಕ್ಟ್ರೆ, ಈಗ ರೋಗಿಯೇ ಇರುವಂತಹ ಮನೆ ಆಗ್ಲಿ ಅಥವಾ ಅವರ ಒಂದು ಕಾಲನಿ ಆಗ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು, ಅದರಿಂದ ಏನಾದರೂ ಅವರಿಗೆ ತೊಂದರೆ ಆಗುತ್ತದೆ? ಈ ಕ್ರಿಮಿ ಕೀಟಗಳು ಇರ್ತದೆ ಅಥವಾ ಒಂದು ಗಟರ್ ಅಂತ ಇರ್ತದೆ ಮನೆ ಪಕ್ಕ, ಅದರಿಂದ ಏನಾದ್ರು ಅವರಿಗೆ ತೊಂದರೆ ಆಗುತ್ತದೆ ರೋಗಿಗಳಿಗೆ?
ಅದರಿಂದನೇ ಅಂತ ಹೇಳಿ ಏನೂ ಸ್ಪೆಸಿಫಿಕ್ ಆಗಿ ತೊಂದರೆ ಆಗೋದಿಲ್ಲ. ಅವೆಲ್ಲ ನಮ್ಮ ಸುತ್ತಮುತ್ತಲಿನ ಸ್ವಚ್ಛವಾಗಿ ಇಡಲಿಲ್ಲ ಅಂದ್ರೆ ತುಂಬಾನೇ ನಮಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಬೇರೆ ಜನರಿಗೆ ಏನದರಿಂದ ತೊಂದರೆ ಆಗುತ್ತೋ ಈ ರೋಗಿಗಳಿಗೂ ಕೂಡ ಅದೇ ತೊಂದರೆ ಆಗುತ್ತೆ. ಇವರಿಗೆ ಸ್ಪೆಸಿಫಿಕ್ ಆಗಿ ಮತ್ತೊಂದು ತೊಂದರೆ ಅಂತ ಹೇಳಿ
ಅಪಾಯಕಾರಿ ಅಂತವೇನು
ಇಲ್ಲ. ಇಲ್ಲ, ನಮಗೆ ನಾರ್ಮಲಿ ಆರೋಗ್ಯವಾಗಿರೋಂತ ಜನರಿಗೆ ಏನ್ ತೊಂದರೆ ಆಗ್ತಾವಲ್ಲ ಅವೆಲ್ಲ ಕರೆಕ್ಟ್ ಆಗಿ ಸ್ವಚ್ಛ ಇಡ್ಲಿಲ್ಲ ಅಂದ್ರೆ ಇವ್ರಿಗೆ ಕೂಡ ಅದೇ ಆಗ್ತಾವ್ರಿ ಅಷ್ಟೇ.
ಡಾಕ್ಟರ್, ಈಗ ಈ ರೋಗಕ್ಕೆ ಯಾವ ತರ ಚಿಕಿತ್ಸೆ ಇರ್ತದೆ ಅಂತ ಹೇಳಿದ್ರಿ?
ಅದೇ ನಾನು ಮೊದಲೇ ಹೇಳಿದ ಪ್ರಕಾರ ಇದಕ್ಕೆ ಮಾತ್ರೆಗಳ ಸೌಲಭ್ಯ ಇದೆ. ಮಾತ್ರೆಗಳ ಸೌಲಭ್ಯವನ್ನು ಸರ್ಕಾರ ಕೂಡ ಮಾಡಿಕೊಟ್ಟಿದೆ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಏನಿರ್ತವೆ ಡಿಸ್ಟಿಕ್ಟ್ ಹಾಸ್ಪಿಟಲ್ ಅಲ್ಲಿ, ಅದರದ್ದು ಉಚಿತವಾಗಿ ಅವರು ಪೂರ್ತಿ ಕೋರ್ಸ್ ಇಂದು 6 ಅಥವಾ 1 ಆಗ್ಲಿ ಅವರು ಅದನ್ನ ಕೊಡಿಸೋ ಸೌಲಭ್ಯ ಸರ್ಕಾರ ಕೂಡ ಮಾಡಿ ಆಗಿದೆ. ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್ಗಳು, BLD ಮೆಡಿಕಲ್ ಕಾಲೇಜ್ ಆಗಿರಲಿ, ಬೇರೆ ಯಾವುದೇ ಇನ್ನಿತರ ಮೆಡಿಕಲ್ ಕಾಲೇಜ್ ಆಗಿರಲಿ, ಅಲ್ಲಿ ಕೂಡ ಚರ್ಮರೋಗದ ವಿಭಾಗದಲ್ಲಿ ಅದರ ಔಷಧಿಗಳು ಉಚಿತವಾಗಿ ಲಭ್ಯವಿರೋದಿಲ್ಲ ಅಲ್ಲಿ. ಬಟ್ ಅವರು ಅಲ್ಲಿ ಅದನ್ನ ನಿಮ್ಗೆ ಸಲಹೆ, ಪೇಷಂಟ್ ಗಳಿಗೆ ಸಲಹೆ ಮಾಡಿ ಕೊಡ್ತಾರೆ.
ಈಗ ಕುಷ್ಠರೋಗಕ್ಕೆ ತುತ್ತಾದ ಮೇಲೆ ರೋಗಿ ಸಾಮಾನ್ಯ ಜೀವನ ನಡೆಸಬಹುದಾ?
ಖಂಡಿತವಾಗಿ ನಡೆಸಬಹುದು. ಕುಷ್ಠರೋಗದಿಂದ ಪ್ರಮುಖವಾಗಿ ಆಗುವ ದುಷ್ಪರಿಣಾಮಗಳಲ್ಲಿ ಆಗ್ಲೇ ಹೇಳಿದ ಹಾಗೆ ಡಿಸೆಬಿಲಿಟಿ ಅಂತ ಅಂಗವಿಕಲತೆ ಕಂಡು ಬರ್ತದೆ. ಸಾಮಾನ್ಯವಾಗಿ ತಡ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ಆಗೋ ಒಂದು ಪರಿಣಾಮ. ಅದಕ್ಕಾಗಿ ರೋಗಿಗಳು ಎಷ್ಟು ಬೇಗ ಗೊತ್ತಾಗುತ್ತದೋ ಅಷ್ಟು ಬೇಗ ಅದರದ್ದು ಚಿಕಿತ್ಸೆ ಪ್ರಾರಂಭ ಮಾಡಬೇಕು. ಆಮೇಲೆ ಆದಷ್ಟು ಡಿಸೆಬಿಲಿಟಿಗಳು ಅವೆಲ್ಲ ಆಗದ ಹಾಗೆ ತಮ್ಮನ್ನು ತಾವು ಆರೈಕೆ ಮಾಡಿಕೊಳ್ಳಬೇಕು ವೈದ್ಯರ ಸಲಹೆ ಮೇರೆಗೆ. ಅಂದ್ರೆ ಅವರಿಗೆ ತಮ್ಮ ಜೀವನ ನಡೆಸೋದ್ರಲ್ಲಿ ಯಾವುದೇ ತರಹದು ತೊಂದರೆನೂ ಆಗೋದಿಲ್ಲ.
ಈಗ ರೋಗಿಗೆ ಚಿಕಿತ್ಸೆ ಪಡೆದ್ಮೇಲೆ ಬೇರೆದವರಿಗೆ ಹರಡಬಹುದಾ ರೋಗ?
ಇದು ಇನ್ಫೆಕ್ಷನ್ ಇರೋದ್ರಿಂದ ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾತ್ರೆ ಮೂಲಕ ಕೊಡ್ತೀವಿ. ಮೂರ್ ತರ ಮಾತ್ರೆ ಇರ್ತವೆ, ಅದರಲ್ಲಿ ಒಂದು ಮಾತ್ರೆ ರಿಫ್ಯಾಂಪಿಸಿನ್ ಅಂತ ಇರುತ್ತೆ. ಅದು ಒಂದೇ ಮಾತ್ರೆ ಪೇಷಂಟ್ ತಗೊಂಡ ತಕ್ಷಣ 99% ರೋಗಿಯು ಬೇರೆಯವರಿಗೆ ಹರಡಲಾರದಂಗೆ ಪೇಷಂಟ್ ಆಗ್ತಾನೆ. ಸೊ ಒಂದೇ ಗುಳಿಗೆ ತಗೊಂಡ ತಕ್ಷಣ ಬೇರೆಯವರಿಗೆ ರೋಗವನ್ನು ಹರಡಿಸುವ ಸಾಧ್ಯತೆ ತುಂಬಾನೇ ಕಡಿಮೆ, 1%ಗಿಂತ ಕಡಿಮೆ ಇದೆ.
ಡಾಕ್ಟರ್, ಈಗ ಚರ್ಮ ಮತ್ತು ನರಕ್ಕೆ ಬಿಟ್ಟು ಹೊರತುಪಡಿಸಿ ದೇಹದ ಯಾವುದೇ ಭಾಗದಲ್ಲಿ ಇದು ಪರಿಣಾಮ
ಆಗಬಹುದು? ಕುಷ್ಠರೋಗ ಸಾಮಾನ್ಯವಾಗಿ ಚರ್ಮ ಮತ್ತು ನರಗಳಿಗೆ ಪರಿಣಾಮ ಬೀರುತ್ತದೆ.
ಇದನ್ನ ಬಿಟ್ಟು ಬೇರೆ ಯಾವ್ದಾದ್ರೂ ಭಾಗಕ್ಕೆ?
ಹೌದು ಹೌದು, ಇದರಿಂದ ಪರಿಣಾಮ ಆಗಬಹುದು. ಕೆಲವೊಮ್ಮೆ ಕಣ್ಣುಗಳಿಗೆ, ಮೂಗಿಗೆ, ಆಮೇಲೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ ನಾವು ಅವಕ್ಕೆ, ಆಮೇಲೆ ಎಲುಬುಗಳಿಗೆ, ಜಾಯಿಂಟ್ಸ್ಗಳಿಗೆ, ಗಂಡಸರಲ್ಲಿ ವೃಷಣಗಳಿಗೆ ಆಗಬಹುದು. ತುಂಬಾನೇ ಕಡಿಮೆ ಚಾನ್ಸ್ ಇದಾವೆ. ಬೇರೆ ಒಳಗಡೆ ಕಿಡ್ನಿಗೆ ಅದನ್ನು ತೊಂದರೆ ಆಗಬಹುದು.
BLD ಡಾಕ್ಟರ್ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಕುಷ್ಠರೋಗದ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ನೀಡಿದ ಡಾಕ್ಟರ್ ಅಜಿತ್ ಜನಕೋಂಡ್ ಅವರಿಗೆ ಕೇಳುಗರ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ನಮಸ್ಕಾರಗಳು.
ಧನ್ಯವಾದಗಳು.
ಈ ಕಾರ್ಯಕ್ರಮದ ಪ್ರಾಯೋಜಕರು BLD ವಿಶ್ವವಿದ್ಯಾಲಯದ ಡಾಕ್ಟರ್ BM ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ವಿಜಯಪುರ.
BLD ಆಸ್ಪತ್ರೆ 1000 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆ, ತಜ್ಞ ವೈದ್ಯರಿಂದ ಚಿಕಿತ್ಸೆ, ಎಲ್ಲಾ ಸೌಲಭ್ಯಗಳೊಂದಿಗೆ ವಿವಿಧ ತೀವ್ರ ನಿಗಾ ಘಟಕಗಳು, ಸುಸಜ್ಜಿತ ಆಪರೇಷನ್ ಥಿಯೇಟರ್, ಅತ್ಯಾಧುನಿಕ ನೂತನ ಸಿಟಿ ಸ್ಕ್ಯಾನ್ ಹಾಗೂ MRI ಸೇವಾ ಸೌಲಭ್ಯಗಳು ಲಭ್ಯ.
ಡಾಕ್ಟರ್ BM ಪಾಟೀಲ್ ಅವರ BLDE ಆಸ್ಪತ್ರೆ ವಿಜಯಪುರ ಸದಾ ನಿಮ್ಮ ಆರೋಗ್ಯವನ್ನು ಬಯಸುತ್ತದೆ.
BLD ಆಸ್ಪತ್ರೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಯಶಸ್ವಿನಿ, ವಾಜಪೇಯಿ ಆರೋಗ್ಯಶ್ರೀ, ಆರೋಗ್ಯ ಭಾಗ್ಯ, ತಾಯಿ ಭಾಗ್ಯ, ಬಾಲಸಂಜೀವಿನಿ, ಇಎಸ್ಐಸಿ, ECHS ಸೌಲಭ್ಯಗಳ ಸೇವೆ ಲಭ್ಯ.
ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ BLD ವಿಶ್ವವಿದ್ಯಾಲಯದ ಡಾಕ್ಟರ್ BM ಪಾಟೀಲ್ ವೈದ್ಯಕೀಯ ಆಸ್ಪತ್ರೆ, ಸೋಲಾಪುರ ರಸ್ತೆ, ವಿಜಯಪುರ. ದೂರವಾಣಿ ಸಂಖ್ಯೆ 262770, ಕೋಡ್ 08352.